98 ಟಿಪ್ಪಣಿ ಓದ್ಬೇಕಾ ಈಗ? ತಸ್ಮಾತ್ ಶುದ್ರಂ ಸರ್ವಂ ಪೂರ್ಣಂ ವಸ್ತು ಸನ್ನಹಂ ಯಶ್ಚ ಶುದ್ರಂ ಅಲ್ಪಂ ಪ್ರಾಣಿ ಜಾತಂ ಯಶ್ಚ ಮಹತ್ ಪ್ರಾಣಿ ಜಾತಂ ಇದಂ ಅಸ್ಮಿನ್ ಅಸಾನಿ ಪ್ರವಿಶಾಮಿ ಪ್ರವಿಶ್ಯ ಚ ಕ್ಷುದ್ರಂ ಅನುರೂಪೋ ಮಹತ್ ಮಹಾರೂಪಶ್ಚ ಅಸಾನಿ ಭವಾನಿ ಇತಿ ಸುಬ್ರವೀತ್. ಕ್ಷುದ್ರ ಚಿಕ್ಕ ಪ್ರಾಣಿಗಳು, ಕ್ಷುದ್ರ ಅಂದರೆ ಅಲ್ಪ, ಅಲ್ಪವಾದ ಪ್ರಾಣಿಗಳೊಳಗೂ ಪ್ರವೇಶ ಮಾಡ್ತೇನೆ. ಮಹತ್ ಅಂದರೆ ದೊಡ್ಡದಾಗಿರ್ತಕ್ಕಂಥ ಪ್ರಾಣಿಗಳು ಪ್ರವೇಶ ಮಾಡ್ತೇನೆ. ತಸ್ಮಾತ್ ಕ್ಷುದ್ರೋ ಮಹಾಂಶ್ಚ, ಅದಕ್ಕೆ ದೇವರಿಗೆ ಕ್ಷುದ್ರ ಅಂತ ಹೆಸರು, ಮಹಾನ್ ಅಂತ ಹೆಸರು. ನೋಡು, ಕ್ಷುದ್ರ ಅನ್ನೋದು ಬಯೋಪದ, ಅದು ಆದರೆ ಕ್ಷುದ್ರ ರೂಪದಲ್ಲಿ ಕ್ಷುದ್ರ ಪ್ರಾಣಿಗಳು ಒಳಗಿರ್ತಾನಾದ್ದರಿಂದಾಗಿನೇ ಅದು ಹಿರಿಮೆ, ಅದು ಅಣುರಣೀಯಾನ್ ಅಂತಕ್ಕಂಥ ಮಹಿಮೆ. ಮಹಾಂಶ್ಚ ಅಸಾನಿ ಇತ್ಯುಕ್ತತ್ವಾತ್ ದೇ ರೂಪಸಂಘಾಃ ಕ್ಷುದ್ರ ಸೂಕ್ತಾಃ ಮಹಾಸೂಕ್ತಾಶ್ಚ ನಾಂನ ಅಭವನ್ನಿತಿ ಯೋಜನಾ. ಕ್ಷುದ್ರ ಸೂಕ್ತಗಳು, ಮಹಾಸೂಕ್ತಗಳು ಅನ್ನೋ ಹೆಸರಬೇಕು ಬಂತು. ಅಂದರೆ ಕ್ಷುದ್ರನಾಮಕ ಪರಮಾತ್ಮನ ಬಗ್ಗೆ ಹೇಳ್ತಕ್ಕಂಥ ಸೂಕ್ತಗಳು, ಮಹನ್ನಾಮಕ ಪರಮಾತ್ಮನ ಬಗ್ಗೆ ಹೇಳ್ತಕ್ಕಂಥ ಸೂಕ್ತಗಳು ಅಂತ ಹೆಸರು ಬಂತು. ತತ್ ವಿಷ್ಣುವಾಖ್ಯಂ ಬ್ರಹ್ಮಸೂಕ್ತಂ ಬ್ರಹ್ಮಸೂಕ್ತಂ ಸೂಕ್ತಾನಿ ಸುಷ್ಠು ವಚನಾನಿ ಆದಿ ಭಾಗವತಾದೀನಿ ಅವೋಚತ ಕೃತವತ್ ಅಂತ ಪರಮಾತ್ಮನ ಮುಂದೆ ಏನು ಮಾಡಿದ್ದಾನೆ, ಆದಿ ಭಾಗವತ ಮೊದಲಾದ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಉಪಯೋಗ ಜನಕ್ಕೆ ಉಪದೇಶ ಮಾಡಿದ್ದಾನೆ ಅಂತ ಅರ್ಥ. ಕ್ಷುದ್ರಂ ಯಚ್ಚ ಕ್ಷುದ್ರ ಸೂಕ್ತಾಶ್ಚ ಭವನ್ ಮಹಾಸೂಕ್ತಾಶ್ಚ ತಸ್ಮಾತ್ ಕ್ಷುದ್ರ ಸೂಕ್ತಃ ತಸ್ಮಾತ್ ಕ್ಷುದ್ರ ಸೂಕ್ತ ಇತ್ಯಾಚಕ್ಷತ ಏತಮೇವ ಸಂತಂ ಸೂಕ್ತಂ ಪತ ಅವೋಚತ ಇತಿ. ಪರಮಾತ್ಮನೇ ಸೂಕ್ತವನ್ನು ಹೇಳಿದ. ಯಾವ ಸೂಕ್ತವನ್ನು ಹೇಳಿದ ಅಂದರೆ ಒಳ್ಳೆಯ ಮಾತುಗಳು. ಯಾವ ಒಳ್ಳೆಯ ಮಾತುಗಳು? ಆದಿ ಭಾಗವತ, ಚತುಶ್ಲೋಕಿ ಭಾಗವತ ಮೊದಲಾದವುಗಳನ್ನು ಉಪದೇಶ ಮಾಡಿದ್ದಾನೆ. ಇಲ್ಲಿ ರೆಫರೆನ್ಸ್ ಕೊಡಬೇಕು, ಚತುಶ್ಲೋಕಿ ಭಾಗವತನ ಹಾಕಬೇಕಲ್ಲಿ ಕೆಳಗೆ, ಅವಾಗ ಅದು ಅದರ ಮಹತ್ವ ಏನು ಅಂತ. ಯದ್ವಾ ಅಥವಾ ಸಹಸ್ರಶೀರ್ಷ ಇತ್ಯಾದೀನಿ ಅವೋಚತ ಪ್ರಥಮಂ ವ್ಯಕ್ತೀಚಕಾರ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ಯೋ ಬ್ರಹ್ಮಾನಂ ವಿಸದಾತಿ ಪೂರ್ವಂ ವೇದಾಂಶಾಸ್ಮೈ ಪ್ರವೀಣೋತಿ ತಸ್ಮೈ. ಪರಮಾತ್ಮ ಬ್ರಹ್ಮದೇವರು ಸೃಷ್ಟಿ ಮಾಡಿ ವೇದಾದಿ ಶಾಸ್ತ್ರಗಳನ್ನು ಅವರಿಗೆ ಉಪದೇಶವನ್ನು ಮಾಡ್ತಾನೆ. ಎರಡರ್ಥದಲ್ಲಿ ಹೇಳಿ, ಒಂದರ್ಥ ಏನೋ, ಕೆಲವು ಗ್ರಂಥಗಳನ್ನು ತಾನೇ ರಚನೆ ಮಾಡ್ತಾನೆ ಮತ್ತು ವೇದಾದಿಗಳು ತಾನು ಉಪದೇಶವನ್ನು ಮಾಡ್ತಾನೆ. ಹೀಗೆ ಅವೋಚತ ಅಂಬುದಕ್ಕೆ ಎರಡರ್ಥ. ಹೇಳಿದ ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠ ಶಾಖಿರ ವೇದಾ ಉದ್ಗೀರ್ಯಂತೆ ಅನಿಶಮ್ಯತ. ಒಂದು ರೀತಿ ಸೂಕ್ತ. ಇನ್ನು ಭಾರತಾದಿಗಳನ್ನು ರಚನೆ ಮಾಡ್ತಾನೆ. ತದ್ ವಿಷ್ಣುವಾಖ್ಯಂ ಬ್ರಹ್ಮ ಸೂಕ್ತಂ ಸೂಕ್ತಾನಿ ಸುಷ್ಠು ವಚನಾನಿ ಆದಿ ಭಾಗವತಾದೀನಿ ಅವೋಚತ ಕೃತವತ್ ಯದ್ವಾ ಸೂಕ್ತಾನಿ ಸಹಸ್ರಶೇಷ ಇತ್ಯಾದೀನಿ ಅವೋಚತ. ಅದು ಬಂದಿದೆ ರುಜಸ್ಸಾಮಾನಿ ಜಗ್ನಿರೇ ಅಂತ ಬಂದಿದೆ. ಪರಮಾತ್ಮನಿಂದ ರುಜಸ್ಸಾಮಾದಿಗಳು ಬಂದವು ಅಂತ ಹೇಳಿದರೆ ಉಪದೇಶವನ್ನು ಮಾಡಿದ ಅಂತ ಅರ್ಥ. ಅದೇ ವಿಷಯನೇ ಪುರುಷ ಸೂಕ್ತದ ವಿಷಯದಲ್ಲಿ ಬಂದಿದೆ. ಪ್ರಥಮಂ ವ್ಯಕ್ತೀಚಕಾರ ಇತಿ. ವಿಶ್ವಾಮಿತ್ರಾದಿ ಮುನಿಗಳು ಕೂಡ ಸೂಕ್ತಗಳನ್ನು ಕಾಣ್ತಾರಲ್ಲ ಅಂತ ಹೇಳಿದರೆ ಅದಕ್ಕೆಲ್ಲ ಅರ್ಥ ಸರಿಯಾಗಿ ತಿಳ್ಕೋಬೇಕು. ಹೌದು, ವಿಶ್ವಾಮಿತ್ರ ವಿಷಯಗೆಲ್ಲ ಹೇಳ್ತೇವೆ, ಆದರೆ ಕಾಣೋದು ಯಾವುದನ್ನು? ಅವರು ಸ್ವಲ್ಪ ಎಷ್ಟೋ ಭಾಗ, ಅನಂತದಲ್ಲಿ ಒಂದು ಫ್ರಾಕ್ಷನ್ ಕಂಡ ಕಾಣ್ತಾರಷ್ಟೇ. ದೇವರು ಹಾಗಲ್ಲ, ಎಲ್ಲ ವೇದಗಳನ್ನು ಕಾಣ್ತಾರೆ. ಇದು ಮೊದಲನೇ ಡಿಫರೆನ್ಸ್. ಎರಡನೇದು, ವಿಶ್ವಾಮಿತ್ರಾದಿಗಳು ಅಷ್ಟು ಕಂಡರೂ ಕೂಡ ಅದು ಆಗಲೇ ಹೊಸದಾಗಿ ಕಾಣೋದಲ್ಲ. ಜನ್ಮಾಂತರೇ ಶ್ರುತಾಸ್ತಾಶ್ಚ ಮುನೀನಾಂ ಪ್ರತಿಭಾಷ್ಯಂತಿ ಭಾಗೇನೈವನ ಸರ್ವಶಃ. ಜನ್ಮಾಂತರದ ಶ್ರವಣ ಮಾಡಿರ್ತಾರೆ, ಈಗ ಅದು ಫ್ಲ್ಯಾಶ್ ಆಗ್ತದೆ ಅಷ್ಟೇ ಹೊರತು ಫಸ್ಟ್ ಟೈಮ್ ಅಲ್ಲ. ದೇವರಿಗೆ ಎರಡು ವ್ಯತ್ಯಾಸ. ಒಂದು ವ್ಯತ್ಯಾಸ ಏನು, ಎಲ್ಲ ವೇದಗಳನ್ನು ನೋಡ್ತಾನೆ ಮೊದಲನೇದು, ಮತ್ತು ಎಲ್ಲ ವೇದಗಳನ್ನು ಎಲ್ಲ ಕಾಲಕ್ಕೂ ನೋಡ್ತಾನೆ ಎರಡನೇದು, ಎಲ್ಲ ಕಾಲಕ್ಕೂ ಹೇಳ್ತಾನೆ ಮೂರನೇದು. ಗೊತ್ತಾಯ್ತಾ? ಜೊತೆಗೆ ಬನ್ನೇನಾಗಿದ್ದಾನೆ ಪರಮಾತ್ಮ, ಸ್ವಾತಂತ್ರ್ಯನೆ ಕೆಲಸವನ್ನು ಮಾಡ್ತಾನೆ. ಆದರೆ ವಿಶ್ವಾಮಿತ್ರಾದಿಗಳು ಏಕದೇಶವನ್ನು ನೋಡ್ತಾರೆ, ಎಲ್ಲ ಕಾಲಕ್ಕೂ ನೋಡೋದಿಲ್ಲ. ಅದು ಎಷ್ಟು ಮರ್ತೋಗಿದ್ದು ಹೊರಗೆ ತರ್ತಾರೆ, ಗೊತ್ತಾಯ್ತಾ? ಅದು ಮತ್ತೆ ಮರಿಬಾರದು ಅಂತ ಏನಿಲ್ಲ, ಒಮ್ಮೆ ಕೇಳಿದ ನೆನಪಾಗ್ತದೆ ಎಷ್ಟು ಮೈನಸ್ ಪಾಯಿಂಟ್ಗಳು. ಅದರಿಂದ ರುಜಸ್ಸಾಮಾನಿ ಜಗ್ನಿರೇ ಅನ್ನೋ ದೇವರ ಮಹಿಮೆಗೆನ ಉಳಿದವ್ರಿಗೆ ಹೋಲಿಸ್ಲಿಕ್ಕೆ ಬರೋದಿಲ್ಲ. ತದ್ ಬ್ರಹ್ಮ ತತ್ ಸ್ವಾತ್ಮಾನಂ ಅವೋಚತ. ಅವೆಲ್ಲ ವೇದವಾಕ್ಯಗಳೆಲ್ಲ ಪರಮಾತ್ಮನ ಮಹಿಮೆ ಹೇಳತಕ್ಕಂಥ ವಾಕ್ಯಗಳೇ. ಯತ್ ತಸ್ಮಾತ್ ತತ್ ಸೂಕ್ತಂ ಸುಷ್ಟು ಉಕ್ತಂ ಸುಷ್ಟು ಉಕ್ತಂ ಸೂಕ್ತಂ. ಸರಿಯಾಗಿ ಹೇಳ್ತಾ, ದೇವರ ಮಹಿಮೆಯನ್ನು ಸರಿಯಾಗಿ ಹೇಳೋದ್ರಿಂದ ಅವಕ್ಕೆ ಸೂಕ್ತ ಸೂಕ್ತ ಅಂತ ಕರೀತಾರೆ. ಬತ ಇತಿ ಆಸ್ವಾದನೆ, ಅಲ್ಲಿದೆ ನೋಡಿ ಬತ ಅಂತ, ಬತ ಬತ ಅಚ ಅವೋಚತ ಆಸ್ವಾದನೆ ಅಂದರೆ ಹೇಳ್ಬೇಕಾ ಎಂಜಾಯ್ ಮಾಡ್ಕೊತ ಹೇಳ್ತಿರೋದು. ಅಬ್ಬ, ದಾಸರಿಗೆ ಬರೆದಿದ್ದಾರೆ ಅಂತ ಹೇಳಿದಾಗ ಅವರ ಬಗ್ಗೆ ಗೌರವ, ವಾಕ್ಯದ ಬಗ್ಗೆ ಅರ್ಥ ಆಗಿ ಅದರ ಮಹತ್ವ. ಎರಡೂ ತಿಳ್ಕೊಂಡು ಆಸ್ವಾದನೆ ಮಾಡೋದು ಅಂತೇಳಿ, ಭಾಳ ರುಚಿಯಾಗಿದೆ ಅಂತ ಹೇಳಿ ಆಸ್ವಾದನೆ ಮಾಡ್ತಾರಲ್ಲ ಹಾಗೆ. ಅವೋಚತ ಯತ್ತಸ್ಮಾತ್ ತತ್ ಸೂಕ್ತಂ ಸುಷ್ಟೂಕ್ತಂ ಬತ ಇದು ಆಸ್ವಾದನೆ ಅಸಾಮರ್ಥ್ಯಾತ್ ಸ್ವಸ್ಯ ಸಮ್ಯಕ್ ವಕ್ತ ಅನ್ಯೋ ನಾಸ್ತಿ ಸ್ವಸ್ಯ ವಕ್ತ ಸ್ವಯಮೇವ ಅಹೋ ಪರಿಪೂರ್ಣಂ ಪರಂ ಬ್ರಹ್ಮ ಇತಿ. ಏನು ಆಸ್ವಾದನೆ ಏನು ಅಂದರೆ, ಅಸಾಮರ್ಥ್ಯಾತ್ ಸ್ವಸ್ಯ ಸಮ್ಯಕ್, ಉಳಿದವರಿಗೆ ಸಾಮರ್ಥ್ಯ ಇಲ್ಲ, ದೇವರಿಗೆ ಸಾಮರ್ಥ್ಯ ಇದೆ ಅಂತ ವಕ್ತ ಎಲ್ಲಿದ್ದಾನೆ ಅಂತ ಹೇಳ್ತಾ, ವಕ್ತ ಸ್ವಸ್ಯ ವಕ್ತ ಸ್ವಯಮೇವ ಅಹೋ ಪರಿಪೂರ್ಣಂ ಪರಂ ಬ್ರಹ್ಮ ಇತಿ. ತನ್ನ ಬಗ್ಗೆ ತಾನೇನು ಸ್ಪಷ್ಟವಾಗಿ ಕರುಣೆಯಿಂದ ತಿಳಿಸ್ಕೊಡ್ತಾನಲ್ಲ, ಏನು ಆಶ್ಚರ್ಯ ಅಂತ ಹೇಳಿದ್ರೆ, ಏನು ಕರುಣಾನಿಧಿಯೋ ಅಂತ ಹೇಳ್ಬೇಕಾರ ಅವೆಲ್ಲ ಎಂಜಾಯ್ ಮಾಡ್ಕೊಂಡು ಹೇಳೋ ಮಾತುಗಳು. ಇತಿ ತಸ್ಮಾತ್ ಸ್ವಾತ್ಮನೈವ ಸುಷ್ಟೂಕ್ತಂ ತಸ್ಮಾತ್ ಸೂಕ್ತನಾಮಕಮಭವತ್ ತಸ್ಮಾತ್ ಸೂಕ್ತಮಿತ್ಯಾಚತ ಇತಿ ಯೋಜ್ಯಂ. ಅದಕ್ಕೆ ಅವುಗಳನ್ನು ಸೂಕ್ತಗಳು ಸೂಕ್ತಗಳು ಅಂತ ಕರೀತಾರೆ. ಭಗವತ್ತಿನಿಂದ ಹೊಡೆದಿರೋದು ಒಂದು ಜನ್ಮಾಂತರದ ಒಂದ್ಸರಿ ಕೇಳಿದ್ದದು, ಒಂದು ಕೇಳಿದ್ದು ಮರ್ತು ಹೋಗಿದ್ದು ನೆನಪು ಅಂದರೆ ಹಾಗೆ ಅಷ್ಟೇ ಹೊರತು ಫಸ್ಟ್ ಟೈಮ್ ಅದು ದೇವರ ಅನುಗ್ರಹನೇ, ಅದೆಲ್ಲ ಕಾಮನ್ ಎಲ್ರಿಗೂ, ಅದು ಎಲ್ಲರಿಗೂ ಎಲ್ಲ ಸ್ಟೇಜ್ಗೂ ಕಾಮನ್ ಅದು. ಬಟ್ ಇಲ್ಲಿ ಇಷ್ಟು ಮಾತ್ರ ತೊಗೊಂಡು ಕೂಡ ದೊಡ್ಡ ಡಿಫರೆನ್ಸ್ ಕಾಣಿಸ್ತಾ ಇದೆ, ಗೊತ್ತಾಯ್ತಾ? ಆ ದೃಷ್ಟಿಯಿಂದ ಅದನ್ನು ಮತ್ತೆ ಹೇಳಬೇಕಾದ ಕಾರಣ ಇಲ್ಲೇ ಇಲ್ಲ. ಯೋ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ದೇವರದು ಸ್ವಯಂ ಸ್ಫೂರ್ತಿ, ಉಳಿದವರು ದೇವರ ಅನುಗ್ರಹದಿಂದ ಸ್ಫೂರ್ತಿ. ಅದೆಲ್ಲ ಕೆಲಸಕ್ಕೂ ಅಪ್ಪ ಮರ್ಯಾದೆ ನೆನಪು ಮಾಡಿಕೊಳ್ಳೇಬೇಕದನ್ನು. ಇತಿ ಅಸ್ಮಾತ್ ಸ್ವಾತ್ಮನೈವ ಸುಷ್ಟೂಕ್ತಂ ತಸ್ಮಾತ್ ಸೂಕ್ತಂ ಇತ್ಯಾಚತ ಇತಿ. ಪುನಃ ಪುನರುಕ್ತಿ ತಸ್ಮಾದೇವ ಇತ್ಯವಧಾರಣ ಇತಿ ಜ್ಞೇಯಂ. ಏನು ಎರಡು ಸರ್ತಿ ಹೇಳಿದರು ಅದನ್ನು, ಶುದ್ಧ ಸೂಕ್ತ ಅಂತ ಕರೀತಾರೆ, ಶುದ್ಧ ಸೂಕ್ತ ಅಂತ ಕರೀತಾರೆ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಪುನರುಕ್ತಿ ಎಂಬುದು ಅವಧಾರಣ, ಅವಧಾರಣ ಅಂದರೆ ಅಫರ್ಮ್ ಮಾಡೋದು, ಅಫರ್ಮ್ ಮಾಡೋದಕ್ಕೋಸ್ಕರ ಹೌದು ಹೌದು ಅಂತ ಹೇಳೋದಕ್ಕೋಸ್ಕರ ಎರಡು ಸರ್ತಿ ಹೇಳ್ತಾರೆ. ಏಷವ ರುಂಗ್ನಾಮೇತಿ ಪ್ರತಿಜ್ಞಾ ಕುತಃ. ದೇವರಿಗೆ ರುಕ್ ಅಂತ ಹೆಸರಿದೆ, ಯಾತಕ್ಕೆ? ಏಷಗೇಭ್ಯ ಸರ್ವೇಭ್ಯೋ ಭೂತೇಭ್ಯ ಪ್ರಾಣಿಭ್ಯೋ ಅರ್ಚತ ಮರಣಕಾಲೇ ಗಚ್ಚತಿ ಹಿ ಪ್ರಸಿದ್ಧಂ. ಎಲ್ಲ ಪ್ರಾಣಿಗಳು ಕೂಡ ರು ಗತವಿತಿ ಧಾತೋ, ಎಲ್ಲ ಪ್ರಾಣಿಗಳು ಮರಣಾನಂತರ ತಲುಪೋದು ಯಾರನ್ನ? ದೇವರನ್ನ. ಅದಕ್ಕೇನೆ ಮರಣ ಗಚ್ಚತಿ ಹಿ ಪ್ರಸಿದ್ಧಂ. ಸಹ ಯದೇಭ್ಯ ಸರ್ವೇಭ್ಯೋ ಭೂತೇಭ್ಯೋ ಅರ್ಚತ ತಸ್ಮಾತ್ ರುಂಗನಾಮ. ಎಲ್ಲ ಪ್ರಾಣಿಗಳಿಂದ, ಎಲ್ಲ ಜಗತ್ತಿನ ಸಾಧು ಪ್ರಾಣಿಗಳಿಂದ ಪೂಜಿತನಾದ್ದರಿಂದ ದೇವರಿಗೆ ರುಕ್ ಅಂತ ಹೆಸರು. ತಸ್ಮಾತ್ ರುಕ್ ಇತ್ಯಾಚಕ್ಷತ ಇತ್ಯರ್ಥ. ಏವ ಮುತ್ತರತ್ರ, ಮುಂದೆ ಕೂಡ ಹೇಗೆ ಯಜುಹೂಮದಾದಗಳಿಗೆ ಅರ್ಥ ತಿಳಿಬೇಕು ಅಂತ ಹೇಳಿ. ಅರ್ಧ ರುಕ್ ಅಂದ್ರೇನು? ಅರ್ಧೇಭ್ಯ ಸ್ಥಾನೇಭ್ಯ ಶರೀರೇಭ್ಯ ಷಾದಿ ಅಪಾದಿ ಶದಲ್ರು ಗತವು ಪುನಃ ಶರೀರ ಸಂಪ್ರಾಪ್ತವು ಪ್ರವಿವೇಶ. ಅರ್ಧೇಭ್ಯ ಸ್ಥಾನೇಭ್ಯ ಶರೀರೇಭ್ಯ ಪರಮಾತ್ಮ ಅರ್ಧ ಶರೀರ ಪೂರ್ಣ ಶರೀರ ಎಲ್ಲದರಲ್ಲೂ ಪ್ರವೇಶ ಮಾಡ್ತಾನಾದ್ದರಿಂದ ರುಕ್ ಅಂತ ಹೆಸರು. ಅರ್ಧ ರುಕ್ ಅಂತ ಹೆಸರು, ಎರಡೂ ಇದೆ. ಪ್ರವೇಶಸ್ಯ ಸರ್ವಸಾಧಾರಣತ್ವಾತ್ ಅಸಾಧಾರಣ ದ್ಯೋತನಾಯ ಸರ್ವಾಣಿ ಭೂತಾನಿ ಇತ್ಯುಕ್ತಂ. ಒಬ್ಬೊಬ್ಬರೊಳು ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಎಲ್ಲಿ ಬೇಕೋ ಅಲ್ಲಿ ಪ್ರವೇಶ, ಅಲ್ಲಿ ಅವಕಾಶ ಕೊಟ್ಟರೆ ಪ್ರವೇಶ, ಎಲ್ಲ ಕಡೆ ಪ್ರವೇಶ ಮಾಡೋಗಿಲ್ಲ ಅವರು. ದೇವ್ರು ಮಾತ್ರ ಏನು ಮಾಡ್ತಾನೆ? ಯೋ ಅಂತಃ ಪ್ರವೇಶ, ಎಲ್ಲದರೊಳಗೆ ಪ್ರವೇಶ ಮಾಡ್ತಾನೆ. ಅದಕ್ಕೆ ಅರ್ಧ ಶರೀರ ಅಂದರೆ ದೇಹದ ಅರ್ಧ ಭಾಗದಲ್ಲಿ ಪ್ರವೇಶ, ಪೂರ್ತಿವಾದ ಪ್ಯಾರಾಲಿಸಿಸ್ ಇಲ್ಲದಾಗ ಏನು ಮಾಡ್ತಾನೆ ಪರಮಾತ್ಮ? ಭಾಗ ಬಿಟ್ಬಿಡ್ತಾನೆ, ಗೊತ್ತಾಯ್ತಾ? ಅರ್ಧಾಂಗವಾಯು ಅಂತಲೇ ಹೆಸರು. ಅರ್ಧಾಂಗವಾಯು ಪ್ಯಾರಲೈಸ್ ಆಗೋದು ಅಂದರೆ ಏನೋ ಒಂದು ಭಾಗ ಇದಾಗೋದು. ಆ ಅರ್ಥದಲ್ಲಿ ದೇವರು ಅರ್ಧ ಭಾಗದಲ್ಲಿ ಮಾತ್ರ ಕಾಣಿಸ್ತಾನೆ, ಅರ್ಧ ಪೂರ್ತಿ ಇಲ್ಲ. ದೇವರು ತನ್ನ ಮಹಿಮೆ ತೋರಿಸ್ತಾ ಇದ್ದಾನೆ. ದೇವರಿದ್ದರೆ ಎಷ್ಟು, ನಾವೇನು ಹೇಳ್ತೀವಿ, ಕರೆಂಟ್ ಇದಾದಾಗ ಸಿಂಗಲ್ ಫೇಸ್ ಆಗಿದೆ ಅಂತ ಹೇಳಿದ್ರು, ಆ ಟೈಪ್ ಕರೆಂಟ್ ಅರ್ಥ ಆಗ್ತದೆ, ಬಳಸಿ ಅರ್ಥ ಆಗ್ತಾನೆ. ಇದು ಅಲ್ಲಿ ಕಾರಣ ಹೇಳುವ, ಅಲ್ಲಿ ಹೇಳಿ ಸರಿ ಮಾಡಿಸ್ಬೇಕು ಅಂತ ಫೋನ್ ಮಾಡ್ತಾನೆ ಅಲ್ಲಿ, ಹೀಗಾಗಿದೆ ಅಂತೇಳಿ. ಇಲ್ಲಿ ದೇವರ ಹತ್ರ ಬಂದಾಗ ದೇವರ ಮಹಿಮೆ ಎಷ್ಟು ದೊಡ್ಡದು ಅಂದರೆ ತನ್ನ ಮಹತ್ವವನ್ನು ತೋರಿಸ್ಕೊಡ್ತಾನೆ. ಸ್ವಲ್ಪ ಬಿಟ್ಟರೆ ಏನಾಗುತ್ತೆ, ತನ್ನ ಕೈ ತನ್ನ ಕಾಲ ಅಂದ್ಕೊಂಡಿದ್ದಾಗ ಅನುಭವ ತನ್ನ ಕೊಡೋದು ಏನೂ ಇಲ್ಲ, ಅದರೊಳಗೆ ಸ್ವಾತಂತ್ರ್ಯ ಇಲ್ಲ. ಉಳಿದರ್ಧಾರ ಸರಿಯಾಗಿ ಉಪಯೋಗ ಮಾಡ್ಕೊ ಅಂತ ಅರ್ಥ ಆಗ, ಒಂದು ಅರ್ಧ ಹೀಗಾಯಿತು. ಉಳಿದರ್ಧಾರ ಯೋಚನೆ ಮಾಡಿಕೊಂಡ್ರೆ ದೇವರು ಮತ್ತೆ ಏನು ಮಾಡ್ತಾನೆ, ಕೆಲವರಿಗೆ ವಾಸಿಯಾಗಿಬಿಡುತ್ತದೆ, ಜಾತಕ್ಕೆ ಜ್ಞಾನ ಬಂದು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಹೋಗಿಬಿಡುತ್ತದೆ. ಪುನಃ ಉಕ್ತಿ ತಸ್ಮಾದೇವ ಇತ್ಯವಧಾರಣಾ ಇತಿ ಜ್ಞೇಯಂ. ಏಷವ ರುಂಗ್ನಾಮೇತಿ ಪ್ರತಿಜ್ಞಾ ಇತ್ಯಾದಿ. ಸಾ ಯದೇಭ್ಯ ಸರ್ವೇಭ್ಯೋ ಭೂತೇಭ್ಯೋ ಅರ್ಚತ ತಸ್ಮಾತ್ ರುಂಗ್ನಾಮ. ಅರ್ಧೇಭ್ಯ ಶರೀರೇಭ್ಯ ಪ್ರವೇಶಸ್ಯ ಸರ್ವಸಾಧಾರಣತ್ವಾತ್ ಅಸಾಧಾರಣ ದ್ಯೋತನಾಯ ಸರ್ವಾಣಿ ಭೂತಾನಿ ಇತ್ಯುಕ್ತಂ. ಎಲ್ಲ ಭೂತಗಳು ಒಂದು ಪದ ಉಪಯೋಗಿಸಿದರು. ಏವಂ ಪೂರ್ವಮಿ ದ್ರಷ್ಟವ್ಯಂ, ಹಿಂದೆ ಕೂಡ ಹೀಗೆ ಅರ್ಥ ಮಾಡ್ಕೋಬೇಕು. ಸರ್ವಾಣಿ ಭೂತಾನಿಂದ ಕಾಮನ್ ಅಂತ ಅರ್ಥ ಎಲ್ಲ ಕಡೆಗೂ. ಅಧಿಕಂ ಕ್ಷರತಿ, ದೇವರ ಬಗ್ಗೆ ಅಕ್ಷರಂ ಅನ್ನೋ ಪದ ಬಂತು. ನೋಡೋದಕ್ಕೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡ ಕಾಣುತ್ತೆ. ಅಕ್ಷರ ಶಬ್ದದ ಅರ್ಥ ಇಲ್ಲಿ ಬೇರೆ ರೀತಿ ಕಂಡ ಕಾಣುತ್ತೆ. ಅದಕ್ಕೆ ಆಚಾರ್ಯರು ಹೊಸ ಅರ್ಥವನ್ನು ಹೇಳುತ್ತಾರೆ. ತಸ್ಮಾದ ಅಕ್ಷರಂ ತಸ್ಮಾದ ಅಕ್ಷರ ಮಿಥ್ಯಾಚಕ್ಷತೆ ಅಂತ ಹೇಳಿದರು. ಅದಕ್ಕೆ ಕಾಂಟ್ರೆಸ್ಟ್ ಹಿಂದೆ ಹೇಳಿದ್ದಾರೆ, ದ್ವಾಮೋ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರೇ ವಚ. ಅದು ಅಕ್ಷರ ಶಬ್ದಕ್ಕೆ ಅರ್ಥ ಬೇರೆ. ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶವಾಗದೇ ಇರೋದು ಅಂತ ಅರ್ಥ. ಇಲ್ಲೂ ಅಕ್ಷರಗಳು ಅಂತ ಎತ್ತ ಕರೀತಾರೆ, ಆ ಈಗಳು ಎತ್ತ ಕರೀತಾರೆ. ಅದು ಅಕ್ಷರಗಳು ಹಾಗೆ ಸಪರೇಟ್ ಎಲ್ಲಿ ಬೇಕಾದ್ರೂ ಉಪಯೋಗಿಸುವುದರ ಕೀಬೋರ್ಡ್ ಇದೆ, ಅವೇ ಇರುತ್ತೆ. ಎಷ್ಟು ಬೇಕಾದ್ರೂ ಜಾಯಿನ್ ಮಾಡ್ತಾ ಹೋಗ್ಬೋದು. ತಾನು ಮಾತ್ರ ಹಾಗೆ ಉಳ್ಕೊಂಡ್ರೆ ಕ್ಷರ ನಾಶ ಹೊಂದದೇ ಇರೋದರಿಂದ ವರ್ಣ ನಿತ್ಯತ್ವ, ವರ್ಣ ನಿತ್ಯತ್ವವಾದ ಅಂತಾನೆ ಹೆಸರು. ಅದಕ್ಕೆ ಅಲ್ಲಿ ಅಕ್ಷರ ಅಕ್ಷರ ಅಂತ ಅರ್ಥ ಹೇಳಿದರು. ಇಲ್ಲೇನು ಮತ್ತು ದೇವ್ರ ಬಗ್ಗೆ ಹೇಳಬೇಕಾದ್ರೆ, ಯಸ್ಮಾದ ಏತಮೇವ ಸಂತಂ ಏಷವ ಅಕ್ಷರಂ ಏಷ ಹಿ ಏಭ್ಯ ಸರ್ವೇಭ್ಯೋ ಭೂತೇಭ್ಯ ಕ್ಷರತಿ. ಇಲ್ಲಿ ಬೇರೆ ಅರ್ಥ ಬಂತೀಗ. ಪರಮಾತ್ಮನ ಅಕ್ಷರ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಎಲ್ಲ ಪ್ರಾಣಿಗಳಿಗೂ ಕ್ಷರತಿ ಇವನೇ, ಕ್ಷರ ಉಂಟು ಮಾಡೋದು ಇವನೇ ಅಂದ್ಬಿಟ್ಟು ಏನಂತ ಅರ್ಥ ಆಗೋದಿಲ್ಲ. ಆಗ ನಾಶ ಉಂಟು ಮಾಡೋ ಅರ್ಥ ತಗೊಂಡ್ರೆ ಅದು ಹಿಂದೆ ಎಷ್ಟೋ ಹೇಳಿ ಆಗಿದೆ ಈಗಾಗಲೇ. ಅದೇನು ಹೊಸದು ಅಂತ ಪ್ರಶ್ನೆ ಬಂದರೆ ಆಚಾರ್ಯ ಹೇಳ್ತಾರೆ, ಇಲ್ಲಿ ಅಕ್ಷರ ಶಬ್ದಕ್ಕೆ ನಾಶ ಇಲ್ಲದ್ದು ಅಂತ ಅರ್ಥ ಅಲ್ಲ. ಏನರ್ಥ? ಆ ಅಂದರೆ ಅಧಿಕಂ, ಕ್ಷರತಿ ಅಂದರೆ ದದಾತಿ. ಪರಮಾತ್ಮ ಕೊಡೋಷ್ಟು ಯಾರಿಗೂ ಕೊಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಏನು ದೇವರಿಗೆ ಏನಂತ ಹೆಸರು? ಅಕ್ಷರ ಅಂತ ದೇವರಿಗೆ ಹೆಸರು. ಅನ್ನೋಡಿ ವಿವೇಕಣೆ ಮಾಡಿದ್ರು. ಅಧಿಕಂ ಕ್ಷರತಿ, ಆ ಕ್ಷರ ಅಧಿಕ ಕ್ಷರತಿ ಇತಿ ಕ್ಷರ, ಕ್ಷರತಿ ಇತಿ ಕ್ಷರಂ, ಅಧಿಕಂ ಕ್ಷರತಿ ಇತಿ ಅಕ್ಷರಂ, ಅಧಿಕಂ ದಿಶತಿ. ಅದನ್ನೇ ಕನಕದಾಸ ಹೇಳಬೇಕಾದ್ರೆ, ನಿನ್ನಂತೆ ಕೊಡುವ ಉದಾರಿ ಯಾವನೋ ಮೂರು ಲೋಕದೊಳಗೆ. ಗೌರ್ಮೆಂಟ್ ಗ್ರಾಂಟ್ ಕೊಟ್ಟಾಗ ಇಂಡಿವಿಜುವಲ್ ಕೊಡೋಕ್ಕಾಗತ್ತಾ? ಇಂಡಿವಿಜುವಲ್ ಕೊಟ್ಟರೆ ಅಕೌಂಟ್ ಮಾಡಬೇಕು, ಇಮಿಡಿಯೇಟ್ ಅಲ್ಲಿ ಪ್ರಾಬ್ಲಮ್ ಬರೋದು, ಗೊತ್ತಾಯ್ತಾ? ಆಮೇಲೆ ಇರೋದಿಲ್ಲ, ಇದ್ರ ಕೊಡಕ್ಕೆ ಬರೋದಿಲ್ಲ, ಕೊಟ್ಟರೆ ಅದಕ್ಕೆ ಇದು ಬರುತ್ತೆ. ಸರ್ಕಾರ ಎಷ್ಟು ಕೊಟ್ಟರೆ ಯಾರು ಕೇಳೋದಿಲ್ಲ, ಯಾಕೆಂದರೆ ಆಲ್ ಇನ್ ಆಲ್ ಅಂತ ಹೆಸರು. ಸರ್ವಕಾರ ದೇವರ ಹಾಗೆ ಅಧಿಕಂ ಕ್ಷರತಿ, ದೇವರು ಕೊಟ್ಟಷ್ಟು ಕೊಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ದಾನಸ್ಯ ಅಧಿಕ್ಯಂಚ ಬಹು ವಿಷಯತ್ವೇನ ಇತಿ ಭಾವೇನ ಏಷ ಹಿ ಏಭ್ಯ ಸರ್ವೇಭ್ಯೋ ಭೂತೇಭ್ಯ ಕ್ಷರತಿ ಇತಿ ಕ್ಷರಣಂ ವಿಶೇಷಿತಂ. ಕ್ಷರತಿ ಅಂತೇಳಿ ವಿಶೇಷಣ ವಿಶೇಷವನ್ನು ವಿಶೇಷಣ ಹಾಕಿ ಹೇಳಿದರು. ಅಧಿಕಂ ಕ್ಷರತಿ ದೇವರಿಗೆ ಆ ರೀತಿಯಲ್ಲಿ ಅಕ್ಷರ ಅಕ್ಷರ ಅಂತ ಹೆಸರಿದೆ. ಪ್ರಕಾರಾಂತರೇಣ ನಿರುಚ್ಯತೆ ನಚೈನಮಿತಿ, ಪ್ರಕಾರಾಂತರೇಣ ನಿರ್ವಚತೆ, ನಿರ್ವಚನದಲ್ಲಿ ನಿರ್ವಚನವನ್ನು ಹೇಳಿದಾಗ ನಿರುಚ್ಯತೆ ಅಂತ ಹೆಸರು. ಅದಕ್ಕೆ ನಿರುಕ್ತಿ ಅಂತ ಹೆಸರು, ಹೇಳೋದಕ್ಕೆ ನಿರುಚ್ಯತೆ ಅಂತ ಕರೀತಾರೆ. ನಚೈನಮಿತಿ ಏನಂ ಭಗವಂತಂ ಅತಿಕ್ರಮ್ಯ ನಕ್ಷರಂತಿ ಅಸ್ಮಾದಧಿಕಂ ಕೇಪಿ ನದದಾತ ನಾ ದದಾತ್. ಪರಮಾತ್ಮನ್ನು ಮೀರಿ ಕೊಡೋ ಶಕ್ತಿ ಯಾರ್ಯಾರ್ಯಾರಿಗೂ ಇಲ್ಲ, ಗೊತ್ತಾಯ್ತಾ? ಪರಮಾತ್ಮ ಎಷ್ಟು ಕೊಡ್ತಾನೋ ಅಷ್ಟು ಕೊಡೋಕ್ಕೆ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಅತಿ ಹೆಚ್ಚು ಕೊಡೋದು ಯಾರು ಅಂದರೆ ಪರಮಾತ್ಮ. ಅದಕ್ಕೆ ಆತನ ಏನು ಹೆಸರಿದೆ? ಅಕ್ಷರ. ಇಲ್ಲಿಂದ ತಂದಿರಿ ಅರ್ಥ ಅಂತ ಕೇಳಿದ್ರೆ ಮುಂದೆ ಭಾಷ್ಯದಲ್ಲಿ ಹೇಳ್ತಾರೆ, ಕ್ಷರ ಸಂತತ ದಾನೆ ಅಂತ ಅದಕ್ಕೆ ಅರ್ಥ. ಇಲ್ಲಿ ಆ ಅಕ್ಷರ ಪದ ಅಲ್ಲ ಅದು, ಕ್ಷರತೀತಿ ಕ್ಷರಂ ಅಂತ ಮಾಡಿಕೊಂಡು ಆ ಸೇರಿಸಿ ಮಾಡೋದಲ್ಲ ಇದು. ಅದು ಕ್ಷರ ಅಂತ ಧಾತು ಏನಂತ ಅರ್ಥ ಇದೆ? ಸಂತತ ದಾನೆ, ಸದಾ ಕೊಡ್ತಾನೆ, ಹೊಟ್ಟೆ ಕೊಡ್ತಾನೆ, ಅವನಷ್ಟು ಕೊಡೋಕೆ ಯಾರಿಗೂ ಕೊಡ್ತಾನೆ, ಸ್ವಾತಂತ್ರ್ಯನ ಕೊಡ್ತಾನೆ, ಅಷ್ಟು ಕೊಡೋಕ್ಕೆ ಯಾರಿಗೂ ಬರೋದಿಲ್ಲ. ಎಷ್ಟೆಷ್ಟು ಪಾಯಿಂಟ್ಸ್ ಇವೆ, ಅದು ದೇವರಿಗೆ ಅಕ್ಷರ ಅಂತ ಹೆಸರಿದೆ. ಏನಂ ಭಗವಂತಂ ಅತಿಕ್ರಮ್ಯ ನಾಕ್ಷರಂತಿ ಅಸ್ಮಾದಧಿಕಂ ಕೇಪಿ ನ ದದತಿ, ಯದತಿಕ್ರಮ್ಯ ನಕ್ಷರಂತಿ ತದಕ್ಷರವಿತಿ ಭಾವ. ಅದಕ್ಕೆ ದೇವರಿಗೆ ಅಕ್ಷರ ಅಂತ ಹೆಸರು, ಉಳಿದವರಿಗೆ ಅಂತ ಮಹತ್ವ ಬರೋದಿಲ್ಲ. ನ ಕೇವಲ ಅಮರಕೋಶದಲ್ಲಿ ಕೆಲವು ಅರ್ಥ ಸಿಗೋದಿಲ್ಲ. ಅಮರಕೋಶ ಎಂಬುದು ಜನರಲ್ ಡಿಕ್ಷನರಿ, ಇದೆಲ್ಲ ಸ್ಪೆಷಲ್ ಸ್ಪಿರಿಚುವಲ್ ಡಿಕ್ಷನರಿ. ಅದು ಉದಾಹರಣೆ ಅಮರ ಇಂಥೋಡಿ ಈಗ ಭರದ್ವಾಜ್ ಡಿಕ್ಷನರಿ ಕನ್ನಡದಲ್ಲಿ ಸಿಗ್ತದೆ, ಆಮೇಲೆ ಕೆಲವೆಲ್ಲ ಇಂಗ್ಲೀಷ್ ಡಿಕ್ಷನರಿ ಸಿಗ್ತವೆ. ಜನರಲ್ ಡಿಕ್ಷನರಿ ಬೇರೆ, ಟೆಕ್ನಿಕಲ್ ಡಿಕ್ಷನರಿ ಬೇರೆ. ಟೆಕ್ನಿಕಲ್ ಡಿಕ್ಷನರಿ ಅರ್ಥನೇ ಜನರಲ್ ಆಗಿ ಕೊಡೋಕೆ ಹೋಗೋದಿಲ್ಲ. ಇಂಜಿನಿಯರಿಂಗ್ ಡಿಕ್ಷನರಿನೇ ಬೇರೆ, ಮೆಡಿಕಲ್ ಡಿಕ್ಷನರಿನೇ ಬೇರೆ, ಜನರಲ್ ಡಿಕ್ಷನರಿ ಬೇರೆ. ಈಗ ಅಮರಕೋಶ ಎಂಬುದು ಏನದು? ಜನರಲ್ ಡಿಕ್ಷನರಿ ಅಷ್ಟೇ. ಅದನ್ನು ನೋಡ್ಕೊಂಡು ತುಂಬ ಜನ ಅರ್ಥ ಮಾಡ್ಕೊಂಡು ಕೆಟ್ಟ ಹೋಗ್ಬಿಟ್ರು. ಅದು ಶಾಸ್ತ್ರ ವಿಚಾರ ಉಪನಿಷತ್ತಿಗೆ ಹೇಳೋದಕ್ಕೆ ಅಮರಕೋಶ ಯಾಕೆ ಉಪಯೋಗ ಬರ್ತದೆ? ಅದಕ್ಕೇನ್ಬೇಕು ಮುಖ್ಯವಾಗಿ? ವೇದ ವೈದಿಕ ಕೋಶಗಳೇ ಬೇಕು. ಅದಕ್ಕೆ ಆಚಾರ ಶಬ್ದ ನಿರ್ಣಯ, ವಾಕ್ಯ ನಿರ್ಣಯ, ಹೀಗೆಲ್ಲ ಕೊಟ್ಟು ಮಾಡ್ತಾ ಹೋಗ್ತಾರೆ. ಈ ತ್ಯಭಿಧಾನಮ್ ಅಂತ ಅದನ್ನು ಕೊಟ್ಟು ಮಾಡ್ತಾರೆ. ಅದು ಆ ಡಿಕ್ಷನರಿಗಳು ಬೇಕು. ಈ ಡಿಕ್ಷನರಿಯಿಂದ ಉಪಯೋಗಕ್ಕೆ ಬರೋದಿಲ್ಲ. ದದತಿ ಯದಧಿಕ್ರಮ್ಯ ಅಕ್ಷರಂತಿ ತದಕ್ಷರ ಮಿತಿ ಭಾವ. ನ ಕೇವಲ ಋಷಿವೇದ ನಾಮಾನೇವ ಭಗವದ್ವಾಚಕಾನಿ. ಕೇವಲ ಋಷಿಗಳ ನಾಮ, ವೇದಗಳ ನಾಮ. ಋಷಿಗಳ ನಾಮ ಅಂದ್ರೇನು? ಶತರ್ಥಿಗಳು ಇತ್ಯಾದಿಗಳೆಲ್ಲ ಋಷಿಗಳ ನಾಮ. ಅವೆಲ್ಲ ಮೂಲತಃ ವಿಷ್ಣು ವಾಚಕ, ಅನಂತರ ಯಥೋಚಿತವಾಗಿ ಆ ಋಷಿಗಳಿಗೆ ವಾಚಕ. ಅದೇ ರೀತಿ ದೇವನಾಮಗಳು, ವೇದನಾಮಗಳು ಅಂದ್ರೇನು? ಋಗ್ವೇದ. ಋಕ್ ಎಂಬುದಕ್ಕೆ ನಾರಾಯಣ ಅಂತ ಅರ್ಥ, ಯಜು ಎಂಬುದಕ್ಕೆ ನಾರಾಯಣ ಅಂತ ಅರ್ಥ. ಅದಕ್ಕೆ ವೇದನಾಮಾನಿ, ಇನ್ನು ದೇವನಾಮಾನಿ ಎಷ್ಟು ಹೇಳಿಯಾಗಿದೆ ಈಗಾಗಲೇ. ಎಲ್ಲವೂ ಏನವು ಭಗವದ್ವಾಚಕಾನಿ, ಕಿಂತು ದೇವತಾ ಪರತ್ವೇನ ಪ್ರಸಿದ್ಧಾ ತಾ ಏತಾಹ ಸರ್ವಾರುಚಃ. ಅನ್ಯ ದೇವತಾ ಪರ ಅಂತ ಹೇಳಿ ಯಾವ ಋಗ್ವೇದದ ಮಂತ್ರಗಳು ಅಥವಾ ಬೇರೆ ಯಾವುದೇ ಒಂದು ಶ್ಲೋಕಗಳು ಪ್ರಸಿದ್ಧವಾಗಿವೆ. ಸರ್ವಾರುಚಃ ಸರ್ವೇ ವೇದಾಹ ಸರ್ವೇ ಘೋಷಾಹ ಏಕೈವ ವ್ಯಾಹೃತಿ. ಅಂದರೆ ವೇದಗಳು, ಆಮೇಲೆ ಯುಗಾದಿಗಳು, ಆಮೇಲೆ ಪೌರುಷೇಯ ವಾಕ್ಯಗಳು, ಯಾವುದೇ ಅಕ್ಷರಗಳು, ಸರ್ವೇ ಘೋಷಾಹ ಎಲ್ಲ ಧ್ವನಿಗಳು, ಸಕಲ ವರ್ಣಾತ್ಮಕ ಶಬ್ದಗಳಿಂದನೂ ಭಗವಂತನೇ ವಾಚ್ಯ, ಸಕಲ ಧ್ವನ್ಯಾತ್ಮಕ ಶಬ್ದಗಳಿಂದಲೂ ಭಗವಂತನೇ ವಾಚ್ಯ. ಅದು ಬಹಳ ಮುಖ್ಯ. ಯಾವುದೋ ಸೌಂಡ್ ಮಾಡಿದ್ರು ಕೂಡ ಏನರ್ಥ ಅದಕ್ಕೆ? ಒಂದು ಸೌಂಡ್ಗೆ ಅರ್ಥ ಇದೆ ಅಂದರೆ ನಮಗೆ ಗೊತ್ತೀಗ. ಯಾಕೆ? ಒಂದು ಬಗಡೆ ಓ ನಾಯಿ ಬಗಡಿತು ಅಂತಾರೆ, ಆನೆಗಿಡಿತು ಅಂದರೆ ಸೌಂಡಿನ ವ್ಯತ್ಯಾಸ ಇದೆ. ಈಗ ಎಲ್ಲ ಸೌಂಡು ಒಂದೇ ರೀತಿ ಇಲ್ಲ, ಅರ್ಥ ಆಯ್ತಾ? ಈಗ ಸೌಂಡ್ ಎಲ್ಲ ಸೌಂಡು ಒಂದೇ ರೀತಿ ಇಲ್ಲ, ಅದರಿಂದಾಗೇ ಸೌಂಡ್ ನಮಗೆ ಪಾಣಿ ನೋಡಿಲ್ಲ. ನಾವೀಗ ಬಗಳದ ಕೆಲಸ ನಾಯಿ ಅಂತ ಹೇಳಿಬಿಡುತ್ತೆ, ಅದೇ ರೀತಿಯೇ ಅಂಬ ಅಂತ ಹೇಳಿದ ತಕ್ಷಣ ಹಸು ಅಂತ ಹೇಳುತ್ತೇವೆ. ಅದೇ ರೀತಿ ದೇವರು ಪ್ರತಿಯೊಂದು ಹೆಸರು ಯಾರನ್ನು ಹೇಳುತ್ತೀಗ? ಅಂಬ ಅಂದರೆ ಅಷ್ಟೇ ಹಸು, ಬೇರೆದು ಹಸು ಅಲ್ಲ. ಬೊಗಳಿದ್ರೆ ನಾಯಿ ಹಸು ಅಲ್ಲ ಅದು. ದೇವರ ಎಲ್ಲ ಶಬ್ದ ವಾಚ್ಯವನೆ, ಎಲ್ಲರಿಗೆ ಬೊಗಳೆ ಕೇಳ್ಕೊಟ್ಟವನು ಪರಮಾತ್ಮನೆ. ಒಳಗಿದ್ದು ಯುವ ಅಂತಃಪ್ರವೇಶ ಬೊಗಳಿಸೋರು ಅವನೇನೆ. ಕೃಷ್ಣ ದಶಮ ಸ್ಕಂದದಲ್ಲಿ ಹೇಳ್ತಾರೆ ಕೃಷ್ಣ ಏನು ಮಾಡ್ತಿದ್ದಂತೆ, ಆಟ ಆಡ್ತಾ ಆಡ್ತಾ ಎಲ್ಲ ಪ್ರಾಣಿಗಳ ಧ್ವನಿ ಮಾಡ್ತಿದ್ದಂತೆ. ಕ್ರೌಂಚಾದಿಗಳ ನವಿರು ಕ್ರೌಂಚ ಎಲ್ಲ ಪ್ರಾಣಿಗಳ ಧ್ವನಿ ತೋರಿಸ್ತಾ ಇದ್ದ ಅಂತ ಹೇಳ್ತಾರೆ. ಅದೇ ಬಾಳಿದ್ದು ಯಾಕೆ ತಾನೇ ಎಲ್ಲರೊಳಗಿದ್ದು ಮಾತಾಡೋನು ಹೇಳೋರು. ದೇವರ ಮಹಿಮೆ ಅದು. ಒಂದು ಮಿಮಿಕ್ರಿ ಮಾಡಲಿಕ್ಕೆ ಟ್ರೈ ಮಾಡ್ತಾರಲ್ಲ, ಒಂದು ಸ್ಟೇಜ್ವರೆಗೆ ಆಮೇಲೆ ನಿಂತು ಹೋಗಿಬಿಡ್ತದೆ, ಫುಲ್ ಮಾಡೋಕ್ಕಾಗೋದಿಲ್ಲ. ದೇವರು ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ ಬೇಸಿಕ್ ತಾನೇ ಕೊಡೋನಾದ್ರಿಂದಾಗೇನೆ ಎಲ್ಲ ಕೃಷ್ಣಲೀಲೆಗಳೊಳಗೆ ನೋಡಿದ ಕಥೆಯಾಗಿ ಕಾಣಿಸ್ತಾವು. ಏನು ಹುಡುಗ ಆಡಿದ ಅಂತ ಒಳಗೆ ತಗೊಂಡ್ರೆ ಸರ್ವತಂತ್ರ ಸ್ವತಂತ್ರ ಸರ್ವಕರ್ತ ಅನ್ನೋದಕ್ಕೆ ಅದೆಲ್ಲ ನಿಯಮ ಒಳ್ಳೆದು ನಿದರ್ಶನಗಳ ವಿಷ್ಣು ಕೂಡ. ವಸಿಷ್ಠ ಇದಿ ಸರ್ವೇ ಘೋಷಾಹ ಏಕೈವ ವ್ಯಾಹೃತಿ ಅಂದರೆ ವ್ಯಾಹರಣಂ. ವ್ಯಾಹರಣಂ ಅಂದರೆ ವಿಷಯವನ್ನು ಪ್ರತಿಪಾದನೆ ಮಾಡತಕ್ಕಂಥವುಗಳು. ಏಕಂ ಏಕ ಪ್ರಕಾರಮೇವ ವ್ಯಾಹರಣಂ ನಾಮ ಕಿಂ ವಿಷಯಕಂ ಇದಂ ನಾಮ ಪ್ರಾಣಿ ಭಗವದ್ ವಿಷಯ ವಾ. ಒಂದು ಎರಡು ಪಾಯಿಂಟ್. ಫಸ್ಟ್, ಎಲ್ಲ ಶಾಸ್ತ್ರಗಳ ಗುರಿ ಅದು ವರ್ಣಾತ್ಮಕನೋ ಧನ್ಯಾತ್ಮಕನೋ ಅದು ಒಬ್ಬನ್ನೇ ಹೇಳ್ತಾ ಇದೆ. ಒಂದು ಪಾಯಿಂಟ್. ಆ ಒಬ್ಬನ ಯಾರು ಅಂತ ಹೇಳಿದರೆ ಪ್ರಾಣ ಅಂತ ಹೇಳಿದರು. ಆ ಪ್ರಾಣ ಯಾರು ಅಂತ ಹೇಳಿದರೆ ವಿಷ್ಣು ಅಂತ ಹೇಳಿದರು. ಇಷ್ಟು ಇಷ್ಟೇ ರೇಟ್ ಯಾಕೆ ಹೇಳುತ್ತಾ ಎಲ್ಲರೂ ತಿಳ್ಕೊಬಾರದು. ಎಲ್ಲ ತಿಳ್ಕೊಂಡು ಮನೆಯಲ್ಲಿ ಕೀಯಿಂದಲ್ಲಿ ಇಟ್ಟಿ ಅಂತ ಅನೌನ್ಸ್ ಮಾಡಿಬಿಟ್ರೆ ಲಾಕ್ ಹಾಕಿ ಉಪಯೋಗನೇ ಇಲ್ಲ. ಯಾಕೆ? ಎಲ್ಲ ಹೊಡ್ಕೊಂಡು ಹೋಗ್ತಾರೆ. ಹೌದಲ್ಲ, ಅದಕ್ಕೇನು ಕೀ ಯಾರಿಗೆ ಹೇಳ್ತಾರೆ? ಯಾವಾಗಲೂ ಕೀ ಪರ್ಸನ್ಗೆ ಹೇಳ್ತಾರೆ, ಎಲ್ಲರಿಗೆ ಹೇಳೋದಿಲ್ಲ. ಕೀ ಪರ್ಸನ್ಗೆ ಕೀ ಬಗ್ಗೆ ಹೇಳ್ತಾರೆ, ಉಳಿದೋರ ಬಗ್ಗೆ ಹೇಳೋದಿಲ್ಲ. ಅದಕ್ಕೆ ಯಾರು ಹೇಳಿದೆ? ಯಶಾಹಂ ಆಪ್ತ ಆಪ್ತೇಭ್ಯಃ ಯೋಮಿ ಆಪ್ತ ತಮಸ್ಸದ. ಆಚಾರ್ಯ ಯಾರು ಪರಮಾತ್ಮನಿಗೆ ಅತ್ಯಂತ ಬೇಕಾದವರು, ಅವ್ರ ಕೈ ಕೊಡ್ತಾರೆ, ಎಲ್ಲ ಕರೆ ಕೀ ಕೊಡೋದಿಲ್ಲ. ಆದ್ದರಿಂದ ಅವರ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾ ಬಾಬಾ. ನೀವು ಹೋಗಿ ಕೆಲಸ ಮಾಡಿಕೊಟ್ಟು ಬರಿ ಅಂತ ಹೇಳ್ತಾರೆ. ಕೆಲಸ ತುಂಬ ವಿಷಯ ಇರ್ತಾ ಹೋಗಬೇಕಾದ್ರೆ ಲಾಕರ್ ನೀವು ಓಪನ್ ಮಾಡಿ ಅಂತ ಹೇಳೋದಿಲ್ಲ. ಒಬ್ಬರು ಕಳಿಸಿ ನೀವು ಓಪನ್ ಮಾಡಿ ಕೊಡಿ ಅಂತ ಹೇಳ್ತಾರೆ ಅಷ್ಟೆ. ನೀವು ಓಪನ್ ಮಾಡಿ, ಇವತ್ತು ಏನೇನೋ ತೊಗೊಂಡು ಹೋಗ್ತೀರಿ, ಇವ್ರು ಮಾತ್ರ ಏನು ಮಾಡ್ತಾರೆ? ಯಾವ್ದು ಅದನ್ನೇ ತೆಗೆದುಕೊಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವೇದದ ಶಾಸ್ತ್ರದ ಭಂಡಾರ ಅದು. ಶಾಸ್ತ್ರವನ್ನು ಏನಂತ ಕರೀತಾರೆ? ಬರೀ ಲಾಕರ್ ಅಲ್ಲ, ದೊಡ್ಡ ಭಂಡಾರ. ಆ ಭಂಡಾರ ಕಂಡವ್ರ ಕೈಯಲ್ಲ ಸಿಗಬಾರದು. ಅದಕ್ಕಾಗಿ ರಹಸ್ಯವಾಗಿ ಉಪನಿಷತ್ ಶಬ್ದಕ್ಕೆ ಏನರ್ಥ? ರಹಸ್ಯ ಅಂತಾನೆ ಹೇಳ್ತಾರೆ. ಏಷಾತೇ ಉಪನಿಷತ್ ಅಂತ ಹೇಳಬೇಕಾದ್ರೆ ರಹಸ್ಯ ವಿಚಾರ. ನ ರುಚಸ್ತು ವಿಶೇಷತಃ ಪ್ರಾಣೇ ವಿಷಯವೇ ರುಚಿ ವಿದ್ಯಾದಿತಿ. ಆ ವಿಷ್ಣು ಸಹಸ್ರ ಉತ್ತರ ಕೊಟ್ಬಿಡ್ತದೆ ಅದಕ್ಕೆ. ಪ್ರಾಣ ಅದು ವಿಷ್ಣು ಸಹಸ್ರ ಪ್ರಾಣ ಅಂತ ಬಂದುಬಿಟ್ಟಿದೆ. ಸೊ ಪ್ರಾಣ ಅಂದರೆ ವಿಷ್ಣು. ಬ್ರಹ್ಮಸೂತ್ರ ಓದೋರಿಗೆ ಇಲ್ಲಿ ಉತ್ತರ ಬರ್ತದೆ, ಅತಯವ ಪ್ರಾಣ ಇತ್ಯಾದಿ ಬರುತ್ತದೆ. ವಿಷ್ಣು ಸಹಸ್ರ ಹೋದರೆ ಅಲ್ಲಿ ಉತ್ತರ ಸಿಗುತ್ತೆ. ಹೀಗಾಗಿ ಅದು ಪೌರುಷೇಯ ಬ್ರಹ್ಮಸೂತ್ರಗಳಿದ್ದಾಗೆ, ಅಂದರೆ ಪೌರುಷೇಯ ಶಾಸ್ತ್ರಕ್ಕೆ ಬೇಕಾದದ್ದು. ಈ ಬ್ರಹ್ಮಸೂತ್ರ ಎಲ್ಲರೂ ಓದಾಗಿಲ್ಲ, ವೇದ ಓದೋರು ಮಾತ್ರ ಓದಬೇಕು. ವಿಷ್ಣು ಸಹಸ್ರನಾಮಕ್ಕೆ ಮಹಾಭಾರತಕ್ಕೆ ಅಧಿಕಾರಿಗಳೆಲ್ಲ ಅಧಿಕಾರಿಗಳಾದ್ದರಿಂದ ವೇದ ಅನಧಿಕಾರಿಗಳಿಗೂ ಕೂಡ ತಿಳ್ಕೊಳ್ಳೋ ಅವಕಾಶ ಸಿಕ್ಕಂತೆ ಆಯಿತು. ವಸಿಷ್ಠ ಇದಿ ಆ ಅನಧಿಕಾರಿಗಳು ಎರಡು ವಿಧ, ವೇದ ಅನಧಿಕಾರಿಗಳು ಬೇರೆ ಮತ್ತು ಸರ್ವ ಅನಧಿಕಾರಿಗಳು ಬೇರೆ. ದುರ್ಯೋಧನಾಧಿಕಾರಿಗಳು ಯಾರವರು? ದೇವಋಷಿ ತಿಳ್ಕೊಳ್ಳೋಕ್ಕಾದ್ರೆ ಸರ್ವಥಾ ಅನಧಿಕಾರಿ. ಅವರಿಗೆ ತತ್ವವೇಷು ನಿಗೂಹಿತಂ, ಅಯೋಗ್ಯರು ಎಂದು ಹೇಳಲೇಬಾರದು. ಆದರೆ ಸ್ತ್ರೀ ಶೂದ್ರಾದಿಗಳಲ್ಲಿ ಯೋಗ್ಯರಿದ್ದಾರೆ, ಆದರೆ ವೇದ ಓದಬಾರ್ದು. ಅಥವಾ ವೇದ ಓದಬಾರ್ದು, ಯೋಗ್ಯರಿದ್ದಾರೆ, ಅವರಿಗೆ ಮಹಾಭಾರತಾದಿಗಳು ಟೆಕ್ಸ್ಟ್ ಬುಕ್ ಅದು. ಅವರಿಗೆ ಕೃಪ ಮಾ ಇತಿ ಭಾರತ ಮಾಖ್ಯಾನಂ ಕೃಪಯಾ ಮುನಿನಾ ಕೃತ. ಅತಿಶಯಾರ್ಥೇ ಮುಂದೆ ಹೇಳಿದರೆ ನಹ ರುಚಸ್ತು ವಿಶೇಷತಃ ಪ್ರಾಣೇ ವಿಷಯವೇತಿ ವಿದ್ಯಾದಿತಿ ನಹ ಸರ್ವೇಷಾಂ ಮತೇ ಅಯಂ ವಸಿಷ್ಠ ತೇನ ಏಕೀಭೂತ ಇತ್ಯನ್ಯಥಾ ಪ್ರತೀತೇರ್ ವ್ಯಾಚೆಷ್ಟೇ ವಸಿಷ್ಠ ಇದೆ. ವಶಿಷ್ಠ ಅಂತ ದೇವರನ್ನು ಕರೀತಾರೆ ಅಂತ ಹೇಳಿದಾಗ ಅವ್ರು ಏನು ಅರ್ಥ ಮಾಡ್ಕೊಳಕ್ ಬರ್ತವೆ, ಓ ವಶಿಷ್ಠರು ನಾರಾಯಣನೇ, ವಾಮದೇವನು ನಾರಾಯಣ ಅಂತ ಮಾಡಿಕೊಟ್ರೆ ಆ ಬ್ರಹ್ಮಸ್ಪಿ ಅರ್ಥ ಬಂದು ಬಿಡ್ತಲ್ಲ. ಹಾಗಲ್ಲ, ವಶಿಷ್ಠ ಶಬ್ದಕ್ಕೆ ಏನು ಅರ್ಥ ಇದೆಯೋ ಅರ್ಥ ಮುಖ್ಯವಾಗಿ ನಾರಾಯಣನ ಹೇಳುತ್ತೆ, ಅನಂತರ ಒಂದು ಹಂತದಲ್ಲಿ ವಶಿಷ್ಠರ ಬಗ್ಗೆ ಹೇಳುತ್ತೆ ಹೊರತು ಮುಖ್ಯಾರ್ಥದಲ್ಲಿ ವಶಿಷ್ಠ ಶಬ್ದ ವಾಚ್ಯತ್ವ ಯಾರಿಗಿರೋದು? ನಾರಾಯಣನಿಗೆ. ಈ ರೀತಿ ಅರ್ಥ ಮಾಡ್ಕೊಡೋದಲ್ಲ, ವಶಿಷ್ಠರು ನಾರಾಯಣ ಅಂತ ಅರ್ಥ ಅಲ್ಲ ಅದಕ್ಕೆ. ಅದನ್ನು ತಿಳಿಸ್ತಾರೆ ಈಗ, ವಶಿಷ್ಠ ವಶಿಷ್ಠ ತೇನ ಏಕೀಭೂತ ಇತಿ ಅನ್ಯಥಾ ಪ್ರತೀತಿಯರಿ ವ್ಯಾಚಷ್ಟೇ ವಶಿಷ್ಠ ಇದೆ. ವಶಿಷ್ಠ ಅಂದ್ರೆ ಅತಿಶಯಾರ್ಥೇ ಇಷ್ಟನ್ ಪ್ರತ್ಯಯ. ವಶಿಷ್ಠ ಇಷ್ಟನ್, ವಶಿಷ್ಠ ಇಷ್ಟನ್ ಅಂದ್ರೇನು? ಅತಿಶಯಾರ್ಥೆ, ಎರಡರ್ಥ. ವಸು ಅಂದ್ರೆ ಸಂಪತ್ತು, ಅತಿಶಯ ಸಂಪತ್ತನ್ನು ಹೊಂದಿದ್ದಾನೆ ಋಷಿಪತಿ, ಆದ್ದರಿಂದ ಅದು ವಶಿಷ್ಠ ಅಂದ್ರೆ ನಾರಾಯಣ. ಅಥವಾ ವಸತ ಉತ್ತಮ ವಶಿಷ್ಠ, ಸರ್ವತ್ರ ನೆಲೆಸಿರೋರೊಳಗೆ ಅತ್ಯುತ್ತಮನಾದ್ರಿಂದಾಗಿನೆ. ಉಳಿದವರು ಏನೇ ಇರಬಹುದು, ಸ್ವಾತಂತ್ರ್ಯ ಇಲ್ಲ ಅವರಿಗೆ. ಫಸ್ಟು ದೇವರಿಗೆ ಫಸ್ಟ್ ಇರೋದೇನೋ ಸ್ವಾತಂತ್ರ್ಯ, ಎರಡು ವ್ಯಾಪ್ತಿ. ನಮಗೆ ವ್ಯಾಪ್ತಿನೂ ಇಲ್ಲ, ಇರೋ ಅಣು ಹೋಗಲಿ, ಅಷ್ಟರ ವ್ಯಾಪ್ತಿ ಇದೆಯಾ? ಅದೂ ಇಲ್ಲ. ತೆರ ಅನುಗ್ರಹ ಮಾಡಿದ್ರೆ ಉಂಟು, ಇಲ್ಲದೆ ಹೋದರೆ ಇಲ್ಲ. ಅದಕ್ಕೆ ವಶಿಷ್ಠ ಅಂದರೆ ಮುಖ್ಯತಃ ಯಾರು ಯಾರನ್ನು ಹೇಳ್ತಾ ಪದ ಅದು? ನಾರಾಯಣನ. ವಸತಾಮುತ್ತಮ, ವಸತಾಮುತ್ತಮತ್ವಪ್ರದ ಇತ್ಯರ್ಥ ಇತ್ಯುಕ್ತ ಪುತ್ತಃ ಭವತಿ. ಉತ್ತಮನೂ ಆಗಿದ್ದಾನೆ, ಉತ್ತಮತ್ವ ಪ್ರಧನೂ ಆಗಿದ್ದಾನಾಗಿದ್ದರೆ ಆಗಿದ್ದರಿಂದ ವಶಿಷ್ಠ ಅಂತ ದೇವರ ಹೆಸರು. ಅಭ್ಯಪವಯತ ಪಾವಯಾವಾಸ, ದೇವರು ಅಭ್ಯಪವಯತ ಅಂದರೆ ಶುದ್ಧಿಗೊಳಿಸಿದ, ಪರಿಶುದ್ಧರನ್ನಾಗಿ ಮಾಡಿದ. ಹೇಗೆ? ಸಂಸಾರದ ಬಿಡುಗಡೆ ಮಾಡಿದ್ರಿಂದ. ಸಂಸಾರದಲ್ಲಿ ಎಲ್ಲೇ ಇದ್ರೂ ಕೂಡ ಏನದು? ಇನ್ನು ಶುದ್ಧರಾಗಿಲ್ಲ ಅಂತರ್ಥ. ಸಂಸಾರದಲ್ಲಿ ಎಲ್ಲೇ ಇದ್ರೂ ಶುದ್ಧರಾಗಿಲ್ಲ ಅಂತರ್ಥ. ಆಸ್ಪತ್ರೆಯಲ್ಲಿ ಎಂಥ ಎ ವಾರ್ಡ್ಗೆ ಹಾಕಿದ್ರು ಕೂಡ ಏನವನು ಇನ್ನೂ ಪೇಷಂಟ್ ಅಂತಲೇ ಅರ್ಥ. ಮತ್ತು ವಾರ್ಡ್ ಚೇಂಜ್ ಮಾತ್ರಕ್ಕೆ ಏನು ಚೇಂಜ್ ಆಗೋದಿಲ್ಲ, ಭಾರಿ ಶ್ರೀಮಂತ ಬಂಗಾರ ವೀಲ್ ಚೇರ್ ಮಾಡ್ಕೋಬೇಕಾದ್ರೆ. ಆದರೂ ಒಬ್ಬ ವೀಲ್ ಚೇರೇ ಅದು ಹೊರತು ಅದು ಕಾಲು ಬಂದು ಅಂತ ಏನು ಅರ್ಥ ಅಲ್ಲ. ಸಂಸಾರದಲ್ಲಿ ಯಾವಾಗ ಎಲ್ಲೇ ಇದ್ರೂ ಕೂಡ ಅದೇನಾಯ್ತು, ಬಂಧನ ತಪ್ಪಿದ್ದಲ್ಲ. ಸೊ ನಿಜವಾಗಲೂ ಕೂಡ ಶುದ್ಧನಾಗೋ ಜೀವ ಯಾವಾಗ ವಿರಜಾ ಸ್ನಾನ ಮಾಡಿದ ಮೇಲೆ ಶುದ್ಧ. ಉಳಿದೆಲ್ಲ ಸ್ನಾನಗಳು ಶುದ್ಧಿ ಒಂದು ರಿಲೇಟಿವ್ ಅದು. ಅಬ್ಸಲ್ಯೂಟ್ ಶುದ್ಧಿ ಬರೋದು ಒಂದು ಸಾರ ಅಲ್ಲ. ಸ್ನಾನ ಅಂದರೆ ಯಾವುದದು? ವಿರಜಾ ಸ್ನಾನ. ಅದಕ್ಕೆ ಅಭ್ಯಪಾವಯತ, ಪರಮಾತ್ಮ ಪವಿತ್ರನ್ನಾಗಿ ಮಾಡ್ತಾನೆ ಸಂಸಾರದ ಬಿಡುಗಡೆ ಮಾಡಿ. ತದ್ ವಿಷ್ಣುವಾಖ್ಯಂ ಬ್ರಹ್ಮ ಸೂಕ್ತಾನೇವ ಅವೋಚತ, ಆ ಪರಮಾತ್ಮ ಸೂಕ್ತಗಳನ್ನೇ ಹೇಳಿದ್ದಾನೆ. ಸೂಕ್ತ ನಾಮಕಂ ಅಭವತ್, ಅದು ಹೇಳಿದ್ದೆಲ್ಲ ಸೂಕ್ತ ಅಂತಾಯ್ತು. ಆತನಿಗೆ ಸೂಕ್ತ ಅಂತ ಹೆಸರು ಆಯಿತು. ಬತ ಇತಿ ಆಸ್ವಾದನೆ ಸ್ವಾತ್ಮನೈವ ಸ್ವಯಂ ಸುಷ್ಟೂಕ್ತಮಿತಿ ವಾ. ಕೆಲವು ಟಿಪ್ಪಣಿ ಏನಾಗಿದೆ, ಮುಂದೊಂದು ಮುಂದಾಗಿದೆ ಸ್ವಲ್ಪ. ಸಾ ಇದಂ ಸರ್ವಂ ಪರಿಪೂರ್ಣಂ ಸನ್ ಅಹಂ ಅಲ್ಪ ಪ್ರಾಣಿಷು ಪ್ರವಿಶ್ಯ ಸೂಕ್ಷ್ಮರೂಪು ಮಹಾಪ್ರಾಣಿಷು ಮಹಾರೂಪಶ್ಚ ಅಸಾನಿ ಇತಿ ಸಹ ಭಗವಾನ್ ಅಬ್ರವಿ. ಇವತ್ತು ನಮಗೇನಾಗುತ್ತೆ, ಚಿಕ್ಕ ಮನೇಲಿ ಇರಲಿಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಚಿಕ್ಕ ಬಟ್ಟೆ ನಮ್ಗೆ ಹಾಕೊಳ್ಳೋಕ್ಕಾಗೋದಿಲ್ಲ. ಭಾರಿ ದೊಡ್ಡದಾದ್ರೆ ಲೂಸ್ ಆಗಿಬಿಡುತ್ತೆ, ಅದನ್ನು ಕಷ್ಟ. ಭಾರಿ ದೊಡ್ಡದಾದ್ರೂ ಕಷ್ಟ, ಭಾರಿ ಚಿಕ್ಕದಾದ್ರೂ. ದೇವ್ರು ಹಾಗಲ್ಲ, ಯಾವ ಸೈಜ್ ಆದರೂ ಅದು ಅದಕ್ಕೆ ತಕ್ಕಂತೆ ಆಗಿಬಿಡ್ತಾರೆ ಪರಮಾತ್ಮ. ಅಣೋರಣೀಯಾನ್ ಮಹತೋ ಮಹೀಯಾನ್ ಹೇಳುತ್ತಾರೆ ನೋಡಿ. ಕ್ಷುದ್ರವಾಗಿದ್ದರೆ ಶುದ್ಧ ರೂಪ ತಗೋತಾನೆ. ಇಲ್ಲಿ ಕ್ಷುದ್ರ ಶಬ್ದ ಕಲ್ಪ ಅಂತ ಅರ್ಥ, ಸೂಕ್ಷ್ಮ. ಸೂಕ್ಷ್ಮ ರೂಪ ತಗೋತಾನೆ, ದೊಡ್ಡ ರೂಪ ಮತ್ತೆ ಕರೆಕ್ಟ್ ಸೈಜ್ ಇರ್ತಾರೆ. ಎಲ್ಲಿದ್ರು ಕೂಡ ನೋ ಚೇಂಜ್, ಅದು ಯಾವ ರೀತಿ ಇದ್ರು ಕೂಡ ಹೊಂದಲೇಬೇಕು ಆ ರೀತಿ ದೇವರು ಇರ್ತಾರೆ. ಸ ಭಗವಾನ್ ಅಬ್ರವೀತ್, ಏನೋ ಕಿರೀಟ ಹಾಕಿದ್ದು, ಅನೇಕ ವ್ಯವಸ್ಥೆ ಧನಸ್ಸು ಕೊಟ್ಟ ಸ್ವೀಕಾರ ಮಾಡಿದ್ದು ಎಲ್ಲ ಸೂಚನೆ. ತಸ್ಮಾತ್ ಕ್ಷುದ್ರೋ ಅಸಾನಿ ಇತ್ಯುಕ್ತತ್ವಾತ್ ಕ್ಷುದ್ರ ಸೂಕ್ತಾಃ ತೇ ಕ್ಷುದ್ರ ಪ್ರಾಣಿಷು ಸ್ಥಿತಾ ಭಗವದ್ ರೂಪ ಸಂಘಾಃ. ಕ್ಷುದ್ರ ಸೂಕ್ತಗಳು, ಕ್ಷುದ್ರ ಸೂಕ್ತಗಳು ಅವೆಲ್ಲ ಬ್ರಹ್ಮಯಜ್ಞ ಕಾಲಕ್ಕೆ ಹೇಳೋ ಮಂತ್ರಗಳಿಗೆ ಭಗವತ್ ಪರಾರ್ಥಗಳನ್ನು ಹೇಳ್ತಾರೆ. ಆಗ ಅನುಸಂಧಾನ ಇಟ್ಕೊಂಡು ನಾವು ಮಾಡಿದರೆ ಡಬಲ್ ಆಗುತ್ತೆ, ಗೊತ್ತಾಯ್ತಾ? ಅದನ್ನು ಅನುಸಂಧಾನ ಮಾಡ್ಕೊಂಡು ಹೇಳಬೇಕಲ್ಲ. ಬಂದು ಋಷಿಗಳಿಗೆ ಆಗಲೇಬೇಕು, ಅರ್ಪಣೆ ಕೊಡಬೇಕು ಅವರಿಗೆ. ಆದರೆ ಬರೀ ಋಷಿಗಳಿಗೆ ಕೊಟ್ಟರೆ ಹೋಗೋದಿಲ್ಲ. ಆ ಋಷಿಗಳ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಕ್ಷುದ್ರ ಸೂಕ್ತ ನಾಮಕ ಭಗವಾನ್ ತೃಪ್ತಿಯತ್ವ ಅಲ್ಲಿಗೆ ಹೋಗ್ಬೇಕು, ಗೊತ್ತಾಯ್ತಾ? ಶತರ್ಚಿ ನಾಮಕ ಭಗವಂತ ತೃಪ್ತನಾಗಲಿ, ಶತರ್ಚಿಗಳು ತೃಪ್ತರಾಗಲಿ, ಅಲ್ಲಿ ಆಗಬೇಕು. ಮತ್ತು ಕೊಡಬೇಕು ಪಿತೃತರ್ಪಣ ಕೊಡಬೇಕಾದ್ರೂ ಕೂಡ ಅನುಸಂಧಾನ ಹೇಗೆ ಕೊನೆಗೆ ಪ್ರದ್ಯುಮ್ನ ರೂಪದಲ್ಲಿ ಹೇಗೆ ನಾವು ಪ್ರದ್ಯುಮ್ನಾದಿ ರೂಪದಲ್ಲಿ ಎಂಡು ಮಾಡ್ತೇವೋ ಭಗವದ್ ರೂಪದಲ್ಲಿ ಸೇರಿಸ್ಬೇಕಲ್ಲ. ಅದೆಲ್ಲ ಅಲ್ಲಿ ಸೇರಿಸಿಲ್ಲ. ಸೇರಿಸಿ ಏನಾಗ್ತಿತ್ತೋ, ಮೊದಲೇ ಬಿಡ್ತಾರೆ, ಪೂರ್ತಿ ಬಿಟ್ಟು ಭಾಳ ದೊಡ್ಡದಾಗ್ತದೆ ಅಂತ ಹೇಳಿಬಿಟ್ಟು ಅದಕ್ಕೆ ಕೆಲವು ಹೇಳಿದ ಅತಿದೇಶ ಅಂತ ಮಾಡ್ಕೋಬೇಕು. ಅನುಸಂಧಾನ ಇರಬೇಕು. ಇತರೇ ಭಾಷೆ ಓದಿದ ಮೇಲೆ ಬ್ರಹ್ಮಯಜ್ಞ ತರ್ಪಣ ಸರಿಯಾಗಿ ಕೊಡ್ಲಿಕ್ಕೆ ಬರ್ತದೆ, ಗೊತ್ತಾಯ್ತಾ? ನಾವು ಯಾರಿಗೋ ಕೊಡ್ತಾ ಇಲ್ಲ, ಭಗವತ್ ಪ್ರೀತಿಕರವಾದ ಕೆಲಸ ಅಂತ ಹೇಳೋದಕ್ಕೆ ಅನುಸಂಧಾನ ಬೇಕು. ಅದನ್ನು ತಿಳಿಸ್ತಾರೆ. ಮಹಾನ್ವಸ ಮಹಾನಸಾನಿ ಇತ್ಯುಕ್ತತ್ವಾ ಮಹಾಸೂಕ್ತಾಹ ಮಹಾಪ್ರಾಣಿಷು ಸ್ಥಿತಾಹ ಸೂಕ್ಷ್ಮ ರೂಪತ್ವಾದೇವ ಕ್ಷುದ್ರ ನಾಮ ಭಗವತಃ. ದೇವರಿಗೆ ಕ್ಷುದ್ರ ಅಂತ ಹೆಸರಿದೆ, ಭುಯಪದ ಹೆಚ್ಚರಿ ಅದು, ಆದರೆ ಅದು ಆ ಅರ್ಥದಲ್ಲಿ ಬಂದಿಲ್ಲ. ದೇವರಿಗೆ ಅಲ್ಪ ಅಂತ ಹೆಸರು, ಕ್ಷುದ್ರ ಅಂತ ಹೆಸರು. ಯಾತಕ್ಕೆ ಅಂದರೆ ಸೂಕ್ಷ್ಮ ರೂಪತ್ವಾದೇವ ಕ್ಷುದ್ರ, ಸೂಕ್ಷ್ಮ ರೂಪದಲ್ಲಿರೋದ್ರಿಂದ ಶುದ್ರ ಅಂತ ಕೆಲವು ಪದಗಳನ್ನು ನೋಡಿದ ತಕ್ಷಣ ಬೇರೆ ಅರ್ಥ ಕೊಡ್ತವೆ. ಅರ್ಥ ಮಾಡಿಕೊಂಡ್ರೆ ತಪ್ಪಾಗೋದಿಲ್ಲ. ಮಹಾಲಕ್ಷ್ಮಿ ಅನಂತ ಗುಣದಿಂದ ನೀಚಲ್ಲಿ ಪಡೋದನ್ನು ಬಿಡ್ತಾರೆ. ಇವ್ರು ದೇವರು ನೀವು ಮಹಾಲಕ್ಷ್ಮಿ ನೀಚರು ಅಂತ ಕರೀತಾರಲ್ಲ ಜಗನ್ನಾಥಾಸ್ತ್ರಿ ಏನಿದು ಅಂತ ತಿಳ್ಕೊಂಡ್ರೆ ಅಲ್ಲಿ ಕಡಿಮೆ ಅಂತ ಅಷ್ಟೇ ಅರ್ಥ. ಅಲ್ಲಿ ಈ ನೀಚ ಶಬ್ದ ಅಲ್ಲ, ದುರ್ಯೋಧನ ನೀಚ ಅಂದಾಗಲ್ಲ, ಕೀಚಕ ನೀಚ ಅಂದ್ರೆ ಅರ್ಥ ಬೇರೆ. ಇಲ್ಲಿ ಇಲ್ಲಿ ಹೇಳ್ತಾರೆ ಏನು, ನಮ್ಮ ನಾರಾಯಣನಿಗಿಂತ ನೀಚಳು ಅಂತ ಹೇಳಿದಾಗ ಇಲ್ಲಿ ಅರ್ಥ ಬೇರೆ ಕೊಟ್ಬಿಡು, ಡಿಗ್ರಿ ಕೊಟ್ಟಾಗ ಕಡಿಮೆ ಅಂತ ಅರ್ಥ. ಹೌದು ಹೌದು, ಕ್ಷುದ್ರ ಕ್ಷುದ್ರ ಪ್ರಾಣಿಗಳಲ್ಲಿ ನೆಲೆಸಿರ್ತಕ್ಕಂಥ ಭಗವದ್ ರೂಪಕ್ಕೆ ಕ್ಷುದ್ರ ರೂಪ ಅಂತ ಹೆಸರು. ಕ್ಷುದ್ರ ಶಬ್ದ ವಾಚ್ಯತ್ವ ಇದೆ ಅದಕ್ಕೆ. ಕ್ಷುದ್ರ ಅಂಬುದು ಕೆಟ್ಟ ಪದ, ಆದರೆ ಅಣು ಸಹ ಅದಕ್ಕೆ ಅರ್ಥ ಏನು, ಸೂಕ್ಷ್ಮ ಅಂತ ಅರ್ಥ. ಸೂಕ್ಷ್ಮ ರೂಪದಲ್ಲಿ ಅದು ಗುಣ, ದೋಷ ಅಲ್ಲ ಅದು. ಸೂಕ್ಷ್ಮ ರೂಪ ಅಂಬುದು ಗುಣ. ಹೌದು, ಇರುವೆ ಮೊದಲಾದ ಬ್ಯಾಕ್ಟೀರಿಯಾಗಳು ಬರಲ್ಲ, ವೈರಸ್ಗಳಲ್ಲಿ ದೇವ್ರ ರೂಪಗಳಿವೆ, ವೈರಸ್ಗಳಲ್ಲಿ, ಗೊತ್ತಾಯ್ತಾ. ಆದರೆ ಎಂಥ ರೂಪದಲ್ಲಿ ಇರ್ತಾನೆ ಪರಮಾತ್ಮ, ವೈರಸ್ಗಿಂತ ಒಳ್ಳೆ ಸೂಕ್ಷ್ಮ ರೂಪದಲ್ಲಿ ಇರ್ತಾನೆ. ಅವನು ನಿಯಮನ ಮಾಡ್ತಾನೆ ಒಳಗಿದ್ದುಕೊಂಡು. ಅಯ್ಯೋ, ಅಂತಃ ಪ್ರವೇಶ ಎಲ್ಲ ಕಡೆಗೂ ಅಂತಃ ಪ್ರವೇಶ, ಒಳಗೆ ದೇವರು ಪ್ರವೇಶ ಮಾಡದೆ ಹೋದರೆ ಒಂದು ವಸ್ತು ಇರಲಿಕ್ಕಾಗೋದೇ ಇಲ್ಲ, ಹಿಡಿತಾ. ಆದ್ದರಿಂದ ಸೂಕ್ಷ್ಮ ವಸ್ತುಗಳಲ್ಲಿ ಸೂಕ್ಷ್ಮ ರೂಪದಲ್ಲಿರ್ತಾನೆ, ದೊಡ್ಡ ವಸ್ತುಗಳಲ್ಲಿ ಮಹತ್ ರೂಪದಲ್ಲಿರ್ತಾನೆ. ಅದೇ ಅಣೋರಣೀಯಾನ್ ಮಹತೋ ಮಹೀಯಾನ್, ಅದೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ದೇವ್ರ ಮಹಿಮೆ ಎಲ್ಲ ಜಾಸ್ತಿ ಆಗ್ತದೆ, ಭಕ್ತಿ ಜಾಸ್ತಿ ಆಗ್ತದೆ. ಮಹಿಮೆ ಜಾಸ್ತಿ ಆದ ತಕ್ಷಣ ಮಹಾತ್ಮ್ಯ ಜ್ಞಾನ ಹೆಚ್ಚುತ್ತಾ ಹೋದರೆ ಭಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ಇದರ ತಾತ್ಪರ್ಯ. ಸೂಕ್ಷ್ಮ ರೂಪತ್ವ ದೇವ ಶುದ್ರ ನಾಮ ಭಗವತಃ ಮತ್ತು ಸಾಮರ್ಥ್ಯಾಲ್ಪತ್ವಾತ್. ನಾವು ಕ್ಷುದ್ರ ಪ್ರಾಣಿ ಅಂತ ಬೇರೆಯವನು ಕರೆದಾಗ ಅದು ಇರುವೆ ಇದೆ, ಅದು ಕ್ಷುದ್ರ ಪ್ರಾಣಿ ಅಂದರೆ ಶಕ್ತಿ ಇಲ್ಲ ಅಂತ ಅರ್ಥ. ದೇವರಿಗೆ ಹಾಗಲ್ಲ, ಕ್ಷುದ್ರ ರೂಪನೇ ಹೊರತು ಶಕ್ತಿ ಮಾತ್ರ ಎಷ್ಟಿದೆ, ಪೂರ್ಣ. ದೇವರ ಶಕ್ತಿಯಲ್ಲಿ ವ್ಯತ್ಯಾಸನೇ ಇಲ್ಲ, ಪೂರ್ಣಮದ ಪೂರ್ಣಭಿದಂ. ಅದನ್ನು ಹೇಳಲಿಲ್ಲ ಮೊದಲೇ, ಬೆಡ್ ಲೈಟ್ ಹಾಕಿದ್ದಾರೆ ಅಂತ ತಿಳ್ಕೊಂಡು ನಾವು ಕೈ ಇಟ್ಟರೆ ಜೀರೋ ಕ್ಯಾಂಡ್ ಹೊಡೆಯಲ್ಲ, ಶಾಖ ಎಷ್ಟು ಹೊಡೆಯುತ್ತೆ, 230 volts ಹೊಡೆಯೋದು, ಗೊತ್ತಾಯ್ತಿಲ್ಲ. ನೋಡೋದಕ್ಕೆ ಅನ್ನಿಸ್ತು ನಮಗೆ, ಬೆಡ್ ಲೈಟ್ ಹಾಕಿದ್ರೆ ಭಾಳ ಕಡಿಮೆ ಇರೋದು ಅಂತ ಹೇಳಿಬಿಟ್ಟು. ಇಲ್ಲ, ಬೆಳಗ್ಗೆ ಯಾಕೆ ಕಡಿಮೆ ಬೆಳಕು ಬರ್ತಿದೆ ಅಲ್ಲಿ, ಅದು ಬಲ್ಬ್ ಕೆಪಾಸಿಟಿ ಇರೋದು ಅಷ್ಟೇ. ಆದರೆ ದೇವ್ರ ಕೆಪಾಸಿಟಿ ಅಷ್ಟಲ್ಲ, ದೇವ್ರ ಕೆಪಾಸಿಟಿ ಎಲ್ಲ ಕಡೆ ಒಂದೇ ರೀತಿ ಇರ್ತದೆ. ಆದ್ದರಿಂದ ಮಹತ್ತಾದರೂ ಅಷ್ಟೇ, ಅಲ್ಪವಾದರೂ ಅಷ್ಟೇ. ನಹಿ ಸಾಮರ್ಥ್ಯಾದಿ ನೋಡಿ, ನಹಿ ಸಾಮರ್ಥ್ಯಾದಿ ಗುಣೇಶು ಕಶ್ಚಿತ್ ವಿಶೇಷೋ ಭಗವದ್ ರೂಪೇಶು. ಭಗವದ್ ರೂಪಗಳಲ್ಲಿ ಸಾಮರ್ಥ್ಯಾದಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಇಲ್ಲ. ಇದು ದೇವರ ಅಗಾಧವಾದ ಮಹಿಮೆ. ಈ ಮಹಾಲಕ್ಷ್ಮಿಗೂ ಇಲ್ಲ, ಆದರೆ ಒಂದು ವ್ಯತ್ಯಾಸ ಏನು, ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಅಂಬುದು ಮೊದಲನೇ ವ್ಯತ್ಯಾಸ. ಎರಡನೇದು ಪರಮಾತ್ಮನ ಪೂರ್ಣತ್ವಕ್ಕೆ ಅವ್ರ ಪೂರ್ಣತ್ವಕ್ಕೆ ಏನಿದೆ ಈಗ ವ್ಯತ್ಯಾಸ ಇಲ್ಲ, ಅದು ವಿಶೇಷ. ಇದು ನಿರವಧಿಕ, ಇದು ಭಗವದ್ ಅನುಗ್ರಹೀತ, ಭಗವಂತನ ಅಧೀನದಲ್ಲಿರೋದು. ಆದ್ದರಿಂದ ಆ ಕ್ವಾಲಿಟಿ ಬರೋದಿಲ್ಲ. ಹೌದು, ಅನಂತ ಗುಣ ಮಹಾಲಕ್ಷ್ಮಿ ಅನಂತ ಗುಣ ಅಲ್ಲ, ಗೊತ್ತಾಯ್ತಾ. ಪರಮಾತ್ಮ ಒಂದೊಂದು ಗುಣನೂ ಪರಿಪೂರ್ಣ ಅನಂತ ಇದೆ, ಅದರಲ್ಲಿ ಮತ್ತೆ ಸ್ವಲ್ಪ ವ್ಯತ್ಯಾಸಗಳಿದೆ, ಗೊತ್ತಾಯ್ತು. ಆದರೆ ಆ ರೀತಿ ಸ್ವಾತಂತ್ರ್ಯ ಅಂತ ಇಲ್ಲೇ ಇಲ್ಲ, ಮುದೋಯ್ತು. ಅದೊಂದೇ ದೊಡ್ಡ ಡಿಫ್ರೆನ್ಸ್ ಮಾಡಿಬಿಡುತ್ತೆ, ಒಂದು ಪದ ಸಾಕು ವ್ಯತ್ಯಾಸ ಮಾಡಲಿಕ್ಕೆ. ಹೌದು, ದೇವರ ಅದೇ ಮಹಿಮೆ, ಅದೇ ಅಚಿಂತ್ಯದ್ಭುತ ಶಕ್ತಿ ಅಂತ ಹೇಳಿ. ಇಲ್ಲಿ ಸಾಮಾನ್ಯವಾಗಿ ಅಣುವಾದರೆ ಮಹತ್ತಾಗಬಾರ್ದು, ಮಹತ್ತಾದರೆ ಅಣು ಅಲ್ಲ. ದೇವ್ರ ಹಾಗಲ್ಲ, ಎರಡು ಏನಾಗಿರ್ತಾನೆ, ಏಕಕಾಲಾಗಿರುತ್ತೆ. ವಿರುದ್ಧ ಧರ್ಮ ಧರ್ಮಿತ್ವಂ ಸರ್ವಾಂತರ್ಯಾಮಿತಾಂ ತಥಾ ನರಸಿಂಹೋ ಅದ್ಭುತ ಸ್ತಂಭ ಸಂಭೂತ ಸ್ಫೋರಯತ್ಯಸೋ. ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ನರಸಿಂಹ ರೂಪ ಏನು ತೋರಿಸುತ್ತೆ ಎಂಬುದನ್ನು ಹೇಳ್ತಾರೆ. ಬ್ರಹ್ಮಸೂತ್ರದ ಎರಡನೇ ಅಧ್ಯಾಯದ ಮೊದಲನೇ ಪಾದದ ಕೊನೆಯ ಸೂತ್ರ, ಸರ್ವಧರ್ಮೋಪಪತ್ತೇಶ್ಚಾವು. ಎಲ್ಲ ಗುಣಗಳು ದೇವರಲ್ಲಿ ಕೊಡುತ್ತೆ, ವಿರೋಧದ ಪ್ರಶ್ನೆಯೇ ಬರೋದಿಲ್ಲ. ಮಾಡ್ತಾರೆ ಅವರು ಮಾಡ್ತಾರೆ, ಆದರೆ ಭಗವದ್ ಅಧೀನರಾಗಿ ಮಾಡ್ತಾರೆ. ಯಾಕೆ ಸರ್ವತ್ರ ಅವ್ರ ವ್ಯಾಪ್ತಿ ಇದೆಯಲ್ಲ, ಸಮಾನ ಅವರು ದೇಶತ ಕಾಲತ ವ್ಯಾಪ್ತಿ ಇರೋದ್ರಿಂದಾಗೇನೆ ಅವ್ರು ಹಾಗಿದ್ದೇ ಇದ್ದಾರೆ. ಆದರೆ ಸ್ವಾತಂತ್ರ್ಯ ಇಲ್ಲ ಅಷ್ಟೇ, ಅದು ವ್ಯತ್ಯಾಸ. ಕೆಲವು ವಾಯುದೇವರದ್ದು ಅಣುವೇ ಅವರು, ಸರ್ವತ್ರ ಇದ್ದರೂ ಅಣುವಾಗಿ ಸರ್ವತ್ರ ಇದ್ದಾರೆ, ಅವ್ರು ವ್ಯಾಪ್ತರಾಗಿ ಸರ್ವತ್ರ ಇದ್ದಾರೆ. ಇರುವಿಕೆಯಲ್ಲೇ ವ್ಯತ್ಯಾಸ ಇದೆ. ಏಭ್ಯ ಪ್ರಾಣಿಭ್ಯೋ ಗತವಾನಿ ತೆರುಕ್ ಗಚ್ಚತಿ ವರ್ಣಕಾಲೇ ಬ್ರಹ್ಮಣ ಸಂಪರಿತ್ಯಕ್ತೋ ಮೃತ ಇತ್ಯುಚ್ಯತೆ ಬುಧೈ ಇತಿ ಭಾರತೆ. ಅಲ್ಲಿಗೆ ನಾಳೆ ದಿವಸ ಅದು ಕಂಠೀರಪ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ.